ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನನ್ನ ಮನವೇ ನೀ ಧೈರ್ಯದಿಂದಿರು, ನಿನ್ ಭೂಯಾತ್ರೆಯ ಚಿಂತೆಯನ್ನು ಕರ್ತನಿಗೊಪ್ಪಿಸು, ನಿನ್ ಭೂಯಾತ್ರೆಯ ಚಿಂತೆಯನ್ನು ಕರ್ತನಿಗೊಪ್ಪಿಸು. ಆತನೇ ಅದನ್ನು ಸಾಗಿಸುವನು, ನೀ ಧೈರ್ಯದಿಂದಿರು ಮನವೇ ನನ್ನ ಮನವೇ ನಿಶ್ಚಿಂತನಾಗಿರು, ಮನವೇ ನನ್ನ ಮನವೇ ನೀ ಧೈರ್ಯದಿಂದಿರು. ಕಷ್ಟಾನುಭವಗಳು ಕೊನೆಗೆ ಹಿತಕರವಾಗಿರುವುದು, ಲೋಕದ ಕಷ್ಟಾನುಭವಗಳು ಕೊನೆಗೆ ಹಿತಕರವಾಗಿರುವುದು. ಆತನೇ ಅದನ್ನು ಸಾಗಿಸುವನು, ನೀ ಶಾಂತನಾಗಿರು ನನ್ನ ಮನವೇ ನಿಶ್ಚಿಂತನಾಗಿರು, ಮನವೇ ನನ್ನ ಮನವೇ ನೀ ಧೈರ್ಯದಿಂದಿರು. ದೃಢವಾಗಿ ಮುಂದೆ ನೀ ಸಾಗಲು, ಕ್ರಿಸ್ತನ ಕೃಪೆಯು ನಮಗಿರಲು, ದೃಢವಾಗಿ ಮುಂದೆ ನೀ ಸಾಗಲು. ನಿನ್ನ ಹೆಜ್ಜೆಯ ತಪ್ಪದಂತೆ ನನ್ನ ಆತ್ಮ ಕಾಯುವನು,
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದಿ ವಾಯ್ಸ್ ಆಫ್ ಹೋಪ್. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೃಪಾಕಾಲದ ಮುಕ್ತಾಯ ಭಾಗ ಒಂದು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೊನೆ ಕಾಲದ ಘಟನೆಗಳು ಅನ್ನುವಂತಹ ಪುಸ್ತಕದಲ್ಲಿ ಕೃಪಾಕಾಲದ ಮುಕ್ತಾಯ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ಅನೇಕ ವಿಚಾರಗಳನ್ನು ಕಲಿಯಲು ಹೋಗುವಂತವರಾಗಿದ್ದೇವೆ. ಈಗಾಗಲೇ ನಾವು ಕಳೆದ ಸಂಚಿಕೆಯಲ್ಲಿ ದೇವರ ಮುದ್ರೆ ಅಂದರೆ ಏನು, ಮೃಗದ ಗುರುತು ಅಂದರೆ ಏನು, ದೇವರು ಯಾವಾಗ ಅದನ್ನು ತನ್ನ ಮಕ್ಕಳಿಗೆ ಹಾಕುವಂಥವನಾಗಿದ್ದಾನೆ, ಮತ್ತು ಈ ಲೋಕಕ್ಕೆ ಭಾನುವಾರ ಆಚರಣೆ ಕಾನೂನು ಹೇಗೆ ಬರತಕ್ಕಂಥದ್ದಾಗಿದೆ ಅನ್ನುವಂತಹ ಸತ್ಯವನ್ನು ನಾವು ಈಗಾಗಲೇ ಕಲಿತಿದ್ದೆವು. ಇವತ್ತಿನ ದಿನದಲ್ಲಿ ಕೃಪೆ ಕಾಲ ಯಾವಾಗ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ ಮತ್ತು ಕೃಪೆ ಕಾಲ ಮುಕ್ತಾಯಕ್ಕೆ ಮೊದಲು ಈ ಭಾನುವಾರ ಆಚರಣೆಯ ಕಾನೂನು ಕಡ್ಡಾಯವಾಗಿ ಹೇಗೆ ಮೃಗ ಈ ಲೋಕಕ್ಕೆ ಜಾರಿ ಮಾಡತಕ್ಕಂಥದ್ದಾಗಿದೆ ಅನ್ನುವಂತಹ ಸತ್ಯವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಕೃಪಾಪೂರ್ಣನು, ಸರ್ವಸೃಷ್ಟಿಕರ್ತನು, ಎಲ್ಲ ವಿಚಾರಗಳನ್ನು ಅರ್ತಿರ್ತಕ್ಕಂಥ ದೇವರು. ಸ್ವಾಮಿ ಅಪ್ಪ, ಮನುಷ್ಯನ ಮುಖವನ್ನು ನೋಡುವಂಥವನಾಗಿದ್ದಾನೆ, ಆದರೆ ದೇವರಾಗಿರ್ತಕ್ಕಂಥ ನೀವು ಸ್ವಾಮಿ ಪ್ರತಿಯೊಬ್ಬರ ಹೃದಯದ ಅಂತರಾಳವನ್ನು ಅರ್ತಿರ್ತಕ್ಕಂಥ ದೇವರು, ನ್ಯಾಯಸ್ಥಾನದಲ್ಲಿ ಕುಳಿತಿದ್ದೀಯ ಸ್ವಾಮಿ ಅಪ್ಪ, ನಿನ್ನ ಕೃಪೆಯಿಂದ ಅಷ್ಟೇ ಲೋಕದಲ್ಲಿ ನಾವು ಇನ್ನೂ ಬದುಕೊಳ್ತಿದ್ದೇವೆ, ಆದರೆ ದೇವ ನಿನ್ನ ಬರೋಣ ಶೀಘ್ರವಾಗಿದೆ. ಈ ಕೃಪೆ ಯಾವಾಗ ಮುಗಿಯುತ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಈ ದಿನದಲ್ಲಿ ಕೃಪೆ ಕಾಲ ಮುಕ್ತಾಯವಾಗುವಂತಹ ವಿಚಾರವನ್ನು ಕೇಳುತ್ತಿರುವ ನಿನ್ನ ಪ್ರೀತಿಯ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಅವರ ಹೃದಯದಲ್ಲಿ ನೀನು ಮಾತನಾಡು, ಕ್ರಿಸ್ತನ ಬರೋಣ ಶೀಘ್ರವಾಗಿದೆ, ಕೊಟ್ಟಿರತಕ್ಕಂಥ ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ, ನಾನು ಮನ ತಿರುಗಬೇಕು ಅನ್ನುವಂತಹ ಈ ಸತ್ಯವನ್ನು ಅರಿತುಕೊಂಡು ಈ ಸತ್ಯದ ಆಳವಾದಂತಹ ಅರ್ಥಗಳನ್ನು ನೀನು ಆತ್ಮನ ಮುಖಾಂತರವಾಗಿ ತುಂಬಿಸು. ಆ ನಿಟ್ಟಿನಲ್ಲಿ ಅವರು ನಿನ್ನ ಬರೋಣಕ್ಕೆ ಸಿದ್ಧರಾಗುವಾಗೆ ನೀನೇ ತಯಾರಿ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೃಪಾಕಾಲದ ಮುಕ್ತಾಯ. ಕೃಪೆ ಕಾಲ ಯಾವಾಗ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ ಎಂದು ಯಾರಿಗೂ ತಿಳಿದಿಲ್ಲ. ಯಾಕೆಂದರೆ ಯೇಸು ಸ್ವಾಮಿ ಮಹಾಪರಿಶುದ್ಧ ಸ್ಥಳದಲ್ಲಿ ಕ್ರಿಸ್ತ ಸಕ 1844 ನಮ್ಮ ಮಧ್ಯಸ್ಥಿಕೆಯಾಗಿ ನ್ಯಾಯ ವಿಚಾರಣೆ ಆರಂಭವಾಗಿದೆ. ಆತನು ನಮ್ಮ ಮಹಾಯಾಜಕನಾಗಿ ಅಲ್ಲಿ ಸೇವೆ ಮಾಡುವಂಥವನಾಗಿದ್ದಾನೆ. ಆದರೆ ಆ ಮಹಾಯಾಜಕ ಹುದ್ದೆಯನ್ನು ಆತನು ಯಾವಾಗ ನಿಲ್ಲಿಸುವಂಥವನಾಗಿದ್ದಾನೆ, ಯಾವಾಗ ರಾಜವಸ್ತ್ರವನ್ನು ಹಾಕಿಕೊಂಡು ಈ ಲೋಕಕ್ಕೆ ಬರ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಯಾರೂ ಸಹ ಹೇಳಲು ಸಾಧ್ಯವಿಲ್ಲ. ಹೇಗೆ ನಮ್ಮ ಪ್ರಧಾನಮಂತ್ರಿಗಳು ಮಧ್ಯರಾತ್ರಿಯಲ್ಲಿ 500 ರೂಪಾಯಿ ಮತ್ತು 1,000 ರೂಪಾಯಿ ನೋಟುಗಳು ಅದು ಸರಿಯಾದ ರೀತಿಯಲ್ಲಿ ಚಲಾವಣೆಗೆ ಇನ್ನು ಮುಂದೆ ಬರುವುದಿಲ್ಲ ಎಂಬುದಾಗಿ ಅವರು ಹೇಳಿದರು. ಆ ರೀತಿಯಾಗಿ ಯಾವ ಸಮಯದಲ್ಲಿ ಕ್ರಿಸ್ತನು ಆ ಮಹಾಪರಿಶುದ್ಧ ಸ್ಥಳದಲ್ಲಿ ಮಧ್ಯಸ್ಥಿಕೆ ವಹಿಸಿರ್ತಕ್ಕಂತಹ ಆ ಒಂದು ಕೆಲಸವನ್ನು, ಯಾಜಕ ಕೆಲಸವನ್ನು ಬಿಟ್ಟು ರಾಜನಾಗಿ ಈ ಲೋಕಕ್ಕೆ ಬರ್ತಕ್ಕಂಥವನಾಗಿದ್ದಾನೆ ಅನ್ನುವುದು ಯಾರಿಗೂ ಸಹ ಗೊತ್ತಿಲ್ಲ. ಆತನು ನಮಗೋಸ್ಕರ ಮಧ್ಯಸ್ಥಿಕೆ ವಹಿಸಿರುವ ಕಾರಣದಿಂದಲೇ ನಾವು ಈ ಲೋಕದಲ್ಲಿ ಕೃಪೆ ಕಾಲದಲ್ಲಿ ಜೀವಿಸುವಂಥವರಾಗಿದ್ದೇವೆ. ಅಂದರೆ ಪ್ರತಿ ಒಂದು ಕಾಲಘಟ್ಟದಲ್ಲಿಯೂ ನಾವು ನೋಡುವಂಥವರಾಗಿದ್ದೇವೆ. ದೇವರು ತನ್ನ ಮಕ್ಕಳಿಗೆ ಕೃಪೆ ಕಾಲವನ್ನು ನೀಡುವಂಥವನಾಗಿದ್ದಾನೆ. ಯಾಕೆ ಅಂದರೆ ಒಬ್ಬನೂ ನಾಶವಾಗದೆ ಎಲ್ಲರೂ ಮನತಿರುಗಬೇಕು, ಎಲ್ಲರೂ ರಕ್ಷಣೆಗೆ ಒಳಗಾಗಬೇಕು ಅನ್ನುವುದಕ್ಕೋಸ್ಕರವಾಗಿ, ಅದಕ್ಕೋಸ್ಕರ ನಾವು ನೋವನ ಕಾಲದಲ್ಲಿ ನೋಡುವಂಥವರಾಗಿದ್ದೇವೆ. ದೇವರು 120 ವರ್ಷಗಳ ಕಾಲ ಕೃಪೆ ಕಾಲವಾಗಿ ಆ ನೋವನ ಕಾಲದಲ್ಲಿ ಇದ್ದಂಥ ಜನರಿಗೆ ನೀಡಿದನು. ಆ 120 ವರ್ಷಗಳ ಕಾಲ ನೋವ ಪರಿಶುದ್ಧಾತ್ಮ ಭರಿತನಾಗಿ ಎಲ್ಲರಿಗೂ ಸಹ ಸುವಾರ್ತೆಯನ್ನು ಸಾರಿದನು. ಆದರೆ 8 ಮತ್ತೆ ಮಾತ್ರ ಆ ನಾವೆ ಒಳಗಡೆ ಪ್ರವೇಶಿಸಿದರು. ಆ ರೀತಿಯಾಗಿ ಕೊನೆ ಕಾಲದಲ್ಲೂ ಸಹ ದೇವರು ಆ ಮಹಾಪರಿಶುದ್ಧ ಸ್ಥಳದಲ್ಲಿ ಕುಳಿತಿದ್ದಾನೆ, ತಂದೆಯ ಬಲಪಾಸದಲ್ಲಿ ಕುಳಿತು ನಮಗೋಸ್ಕರ ವಿಜ್ಞಾಪಿಸುವಂಥವನಾಗಿದ್ದಾನೆ. ಅದು ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಕೃಪೆ ಕಾಲವನ್ನು ಸೂಚಿಸುವಂಥದ್ದಾಗಿದೆ. ಹೇಗೆ ಎಂಬುದಾಗಿ ನಾವು ನೋಡುವುದಾದರೆ ನೋವನು ನಾವೇ ಒಳಗಡೆ ಹೋದನು, ಆ ಬಾಗಿಲು, ಕೃಪೆಯ ಬಾಗಿಲು ಮುಚ್ಚಲ್ಪಟ್ಟಿತು. ನಂತರ 7 ದಿನ ನಂತರ ಮಳೆ ಬಂದಿತ್ತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ದೇವರು ಮಹಾಪರಿಶುದ್ಧ ಸ್ಥಳದಲ್ಲಿ ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಿರುವಾಗ ನಾವು ನಮ್ಮ ಪಾಪಗಳನ್ನೆಲ್ಲ ಅರಕಿಡಬೇಕು, ನಾವು ಮನ ತಿರುಗಬೇಕು. ಯಾವಾಗ ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಯಾರಿಗೂ ಸಹ ತಿಳಿದಿಲ್ಲ.
ಹಾಗಾಗಿ ನಾವು ಪ್ರತಿ ದಿನವೂ ಪ್ರತಿ ಸಮಯವೂ ಕ್ರಿಸ್ತನ ಎರಡನೇ ಬರೋಣಕ್ಕೋಸ್ಕರ ನಾವು ಸಿದ್ಧರಾಗಿರಬೇಕು. ಮೂರನೇ ದೂತನ ಸಂದೇಶ ಹಾಗೂ ಕೃಪೆ ಕಾಲ ಯಾವಾಗ ಮುಕ್ತಾಯವಾಗ್ತದೆ ಎಂದು ದೇವರು ನಮಗೆ ಎಲ್ಲಿಯೂ ಸಹ ಪ್ರಕಟಪಡಿಸಿಲ್ಲ. ಪ್ರಕಟಿಸಲ್ಪಟ್ಟಿರುವುದನ್ನು ನಾವು ಹಾಗೂ ನಮ್ಮ ಮಕ್ಕಳು ಅಂಗೀಕರಿಸಿಕೊಳ್ಳಬೇಕು. ಆದರೆ ಸರ್ವಶಕ್ತನ ಆಲೋಚನಾ ಸಭೆಯಲ್ಲಿ ರಹಸ್ಯವಾಗಿಡಲ್ಪಟ್ಟಿರುವುದನ್ನು ತಿಳಿದುಕೊಳ್ಳಲು ನಾವು ಪ್ರಯತ್ನಿಸಬಾರದು. ಹೌದು ಪ್ರಿಯ ಕೇಳುಗರೆ, ಸತ್ಯವೇದದಲ್ಲಿ ಅನೇಕ ವಿಚಾರಗಳನ್ನು ದೇವರು ಪ್ರಕಟಪಡಿಸಿದ್ದಾನೆ, ಆದರೆ ಅನೇಕ ವಿಚಾರಗಳನ್ನು ರಹಸ್ಯವಾಗಿ ಇಟ್ಟಿದ್ದಾನೆ. ಆದರೆ ಏನೆಲ್ಲ ಆತನು ನಮಗೆ ಪ್ರಕಟಪಡಿಸಿದ್ದಾನೆ ಅದು ನಮಗೂ ನಮ್ಮ ಮಕ್ಕಳಿಗೂ ನಮ್ಮ ಸಂತತಿಯವರಿಗೂ ನಾವು ಹೇಳಬೇಕು, ಕಲಿಯಬೇಕು, ಅದರ ಬಗ್ಗೆ ವಿವರಣೆಯನ್ನು ಪಡೆದುಕೊಳ್ಳಬೇಕು. ಆದರೆ ರಹಸ್ಯವಾಗಿರ್ತಕ್ಕಂಥ ಕಾರ್ಯಗಳು ನಮ್ಮ ಯೆಹೋವನದಾಗಿದೆ, ನಮ್ಮ ದೇವರದಾಗಿದೆ. ಹಾಗಾಗಿ ರಹಸ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಆತನಿಗೆ ಒಪ್ಪಿಸಿಕೊಟ್ಟು ಆತನು ತಕ್ಕ ಕಾಲದಲ್ಲಿ ಅದನ್ನು ನಮಗೆ ತಿಳಿಯಪಡಿಸುವಂತವನಾಗಿದ್ದಾನೆ. ಹಾಗಾಗಿ ಮೂರನೇ ದೂತನ ಸಂದೇಶ ಈ ಲೋಕಕ್ಕೆ ಸಾರಲ್ಪಡ್ತಕ್ಕಂಥದ್ದಾಗಿದೆ. ಅದು ಯಾವಾಗ ಮುಗಿಯತಕ್ಕಂಥದ್ದಾಗಿದೆ ಎಂಬುದಾಗಿ ಯಾರಿಗೂ ಸಹ ಗೊತ್ತಿಲ್ಲ. ಅದೇ ರೀತಿಯಾಗಿ ಕೃಪಾ ಕಾಲವು ಸಹ ಯಾವಾಗ ಮುಗಿತಕ್ಕಂಥದ್ದಾಗಿದೆ. ಆತನು ಮಹಾಪರಿಶುದ್ಧ ಸ್ಥಳದಲ್ಲಿ ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿರತಕ್ಕಂಥ ದೇವರು ಯಾವಾಗ ಕೆಲಸವನ್ನು ಮುಗಿಸುತ್ತಾನೆ ಎನ್ನುವುದು ಯಾರಿಗೂ ಸಹ ಗೊತ್ತಿಲ್ಲ. ಆದರೆ ಯಾವಾಗ ಆತನು ನಮ್ಮ ಮಧ್ಯಸ್ಥಿಕೆ ಸೇವೆಯನ್ನು ಆರಂಭಿಸಿದ್ದಾನೆ ಅನ್ನುವಂಥದ್ದನ್ನು ದೇವರು ಪ್ರಕಟಣೆ ಪುಸ್ತಕ 8ನೇ ಅಧ್ಯಾಯದಲ್ಲಿಯೂ ಮತ್ತು 10ನೇ ಅಧ್ಯಾಯಗಳನ್ನು ಓದಬೇಕಾದರೆ ನಮಗೆ ಅಲ್ಲಿ ಬಹಳ ಸ್ಪಷ್ಟವಾಗಿ ದೇವರು ತಿಳಿಸುವಂತೆವನಾಗಿದ್ದಾನೆ. ಅದೇ ರೀತಿಯಾಗಿ ದಾನಿಯೇಲನ ಪುಸ್ತಕ 8ನೇ ಅಧ್ಯಾಯ 14ನೇ ವಚನಗಳನ್ನು ಓದುವುದಾದರೆ ಅದರಲ್ಲೂ ಸಹ 2300 ಪ್ರವಾದನೆಯನ್ನು ತಿಳಿಸಲ್ಪಟ್ಟಿದೆ. ಆ ಪ್ರವಾದನೆ ಆಧಾರದೊಂದಿಗೆ ದೇವರು 1844 ಅಕ್ಟೋಬರ್ 22ನೇ ತಾರೀಕಿನಂದು ಮಹಾಪರಿಶುದ್ಧ ಸ್ಥಳಕ್ಕೆ ಆ ಮಧ್ಯಸ್ಥಿಕೆಯ ಸೇವೆಯನ್ನು ಆರಂಭಿಸಿ ನಮಗೋಸ್ಕರ ವಿಜ್ಞಾಪನೆಯನ್ನು ಮಾಡುವಂತೆವನಾಗಿದ್ದಾನೆ. ಆ ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯು ಆರಂಭವಾಗಿದೆ ಎಂಬುದಾಗಿ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಓದುವಂತೆವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಕೃಪೆ ಕಾಲ ಯಾವಾಗ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿಯೂ ಯಾರೂ ಸಹ ಹೇಳಲು ಸಾಧ್ಯವಿಲ್ಲ. ಅದು ರಹಸ್ಯವಾಗಿದೆ. ಅದು ದೇವರು ತಾನು ತಕ್ಕ ಕಾಲದಲ್ಲಿ ಮುಗಿಸುವಂತೆವನಾಗಿದ್ದಾನೆ. ಹೇಗೆ ಸತ್ಯವೇದ ತಿಳಿಸುವ ಹಾಗೆ ಗಲಾತಿಯದವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 4ನೇ ವಚನದಲ್ಲಿ ಆತನ ಮೊದಲನೇ ಬರೋಣದ ವಿಚಾರವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಕಾಲ ಪರಿಪೂರ್ಣವಾದಾಗ ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು ಎಂಬುದಾಗಿ ವಾಕ್ಯ ತಿಳಿಸುವಾಗ ಕಾಲ ಪರಿಪೂರ್ಣವಾದಾಗ ಈ ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಆದರೆ ಇಂದು ಅನೇಕರು ಕೃಪೆ ಕಾಲ ಈಗ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ, ಆವಾಗ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ ಎಂದರೆ ಯಾರೂ ಸಹ ನಾವು ನಂಬಬಾರದು. ಕೃಪಾ ಕಾಲ ಯಾವಾಗ ಮುಕ್ತಾಯವಾಗುತ್ತದೆ ಎಂಬ ವಿಷಯದಲ್ಲಿ ನಿಮಗೆ ಏನಾದರೂ ವಿಶೇಷ ಬೆಳಕು ಕೊಟ್ಟಿದೆಯೇ ಎಂದು ಅನೇಕರು ಶ್ರೀಮತಿ ವೈಟಮ್ಮನವರಿಗೆ ಪತ್ರದ ಮೂಲಕವಾಗಿ ಕೇಳುವಂತವರಾಗಿದ್ದಾರೆ. ದೇವರು ನಿಮಗೆ ದರ್ಶನದಲ್ಲಿ ಈ ಕೃಪೆ ಕಾಲ ಯಾವಾಗ ಮುಗಿಯತಕ್ಕಂಥದ್ದಾಗಿದೆ, ನಾವು ಯಾವ ರೀತಿಯಲ್ಲಿ ತಯಾರಾಗಬೇಕು ಅನ್ನುವಂತಹ ಅನೇಕ ವಿಚಾರಗಳನ್ನು ಪತ್ರದ ಮೂಲಕವಾಗಿ ಶ್ರೀಮತಿ ಪ್ರವಾದಿನಿ ಆದಂತಹ ವೈಟಮ್ಮನವರಿಗೆ ತಿಳಿಸಿದರು. ಆದರೆ ವೈಟಮ್ಮನವರು ಈ ಒಂದು ಸಮಯದಲ್ಲಿ ಹೇಳುವಂತವರಾಗಿದ್ದಾರೆ. ಅದಕ್ಕೆ ಅವರು, ಹಗಲಿರುವಾಗಲೇ ಕೆಲಸ ಮಾಡಿ, ರಾತ್ರಿ ಬಂದಾಗ ಯಾರೂ ಕೆಲಸ ಮಾಡಲಾಗದು ಎಂಬ ಸಂದೇಶದ ಮೂಲಕ ಉತ್ತರಿಸಿದರು. ಅಂದರೆ ನಮಗೆ ಈಗ ಸ್ವತಂತ್ರವಿದೆ, ದೇವರ ಸುವಾರ್ತೆಯನ್ನು ಎಲ್ಲ ಕಡೆಗೂ ಸಹ ಸಾರುವಂತಹ ಒಂದು ಸ್ವತಂತ್ರವಿದೆ. ಮುಕ್ತವಾಗಿ ನಾವು ನಮಗೆ ತಿಳಿಸಿರ್ತಕ್ಕಂಥ ಸತ್ಯವನ್ನು ಇತರರಿಗೆ ಧಾರ್ಮಿಕವಾಗಿ ಹಂಚಿಕೊಳ್ಳಬಹುದು, ಧಾರ್ಮಿಕ ಸ್ವತಂತ್ರ್ಯ ಇದೆ. ಆದರೆ ಒಂದು ಕಾಲಘಟ್ಟ ಬರತಕ್ಕಂಥದ್ದಾಗಿದೆ, ಅದು ಕತ್ತಲೆಯ ಕಾಲಘಟ್ಟ. ಅಂದರೆ ಆವಾಗ ಭಾನುವಾರ ಆಚರಣೆ ಕಾನೂನು ಬಂದಾಗ ನಾವು ಯಾರೂ ಸಹ ಮುಕ್ತವಾಗಿ ಸತ್ಯವೇದದಲ್ಲಿರತಕ್ಕಂಥ ಸತ್ಯವನ್ನು ಹೇಳಲು ಸಾಧ್ಯವಾಗುವುದಿಲ್ಲ. ಕತ್ತಲೆ ಸಮಯ ಬರ್ತಕ್ಕಂಥದ್ದಾಗಿದೆ. ಯಾವ ರೀತಿ ಎಂದರೆ ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ, 1260 ಕಾಲ ಈ ಒಂದು ಪೋಪ್ ಮಾರ್ಗದ ಒಂದು ಅಧಿಕಾರದಲ್ಲಿ ಈ ಲೋಕದಲ್ಲಿ ಬೆಳಕಿಲ್ಲದೆ ಕತ್ತಲೆಯಲ್ಲಿ ಜನಗಳು ಇದ್ದರು. ಸತ್ಯವೇದದ ಬೆಳಕಿಲ್ಲದೆ, ಸತ್ಯವೇದವನ್ನು ಓದದೆ, ಪ್ರಾರ್ಥನೆಯನ್ನು ಮಾಡದೆ ಅನೇಕ ಕತ್ತಲೆಯಲ್ಲಿದ್ದರು. ಆ ರೀತಿಯಾದಂಥ ಒಂದು ಕಾಲಘಟ್ಟ ಬರ್ತಕ್ಕಂಥದ್ದಾಗಿದೆ. ಆದರೆ ಆ ಕಾಲಘಟ್ಟ ಇನ್ನೂ ಬಂದಿಲ್ಲ. ಹಾಗಾಗಿಯೇ ದೇವರು ಸತ್ಯವೇದದಲ್ಲಿ ಹೇಳುವಂತೆವನಾಗಿದ್ದಾನೆ, ಅಗಲಿರುವಾಗಲೇ ನಾವು ದೇವರ ಸುವಾರ್ತೆಯನ್ನು ಸಾರುವಂತೆಯವರಾಗಬೇಕು. ಯಾಕೆಂದರೆ ಕತ್ತಲೆ ಬರತಕ್ಕಂಥದ್ದಾಗಿದೆ, ನೀವು ಸತ್ಯವೇದವನ್ನು ಇಟ್ಟುಕೊಳ್ಳಬಾರದು, ಸತ್ಯವೇದದಲ್ಲಿರ್ತಕ್ಕಂಥ ಸತ್ಯವನ್ನು ಪಾಲಿಸಬಾರದು ಅಂತಕ್ಕಂತಹ ಒಂದು ಕಾನೂನು ಈ ಲೋಕಕ್ಕೆ ಬರತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ನಾವು ಆಮೋಸನ ಪುಸ್ತಕದಲ್ಲಿ ನೋಡುವಂಥವರಾಗಿದ್ದೇವೆ, ಒಂದು ಕಾಲ ಬರತಕ್ಕಂಥದ್ದಾಗಿದೆ, ಅದು ಅನ್ನದ ಬರಗಾಲವಲ್ಲ, ನೀರಿನ ಬರಗಾಲವಲ್ಲ, ವಾಕ್ಯದ ಬರಗಾಲ ಬರತಕ್ಕಂಥದ್ದಾಗಿದೆ ಎಂಬುದಾಗಿ. ಅಂತಹ ಸಂದರ್ಭ ಈ ಲೋಕಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರುವಂಥದ್ದಾಗಿದೆ. ಅದಕ್ಕೂ ಮೊದಲೇ ದೇವರು ನಮಗೆ ನೇಮಿಸಿರ್ತಕ್ಕಂತಹ ಕಾರ್ಯವೇನೆಂದರೆ ಸಕಲ ಕುಲ ಭಾಷೆ ಜನಾಂಗದವರಿಗೆ ಸಾರಿ ಹೇಳಲು ನಿತ್ಯವಾದಂಥ ಒಂದು ಶುಭವರ್ತಮಾನ ನಮಗೆ ಕೊಟ್ಟಿದ್ದಾನೆ. ಆ ಒಂದು ಶುಭವರ್ತಮಾನವನ್ನು, ಆ ಒಂದು ಶುಭ ಸಂದೇಶವನ್ನು ನಾವು ಎಲ್ಲರಿಗೂ ಸಾರಬೇಕು. ಯಾಕೆಂದರೆ ಈಗ ನಮಗೆ ದೇವರು ಆ ಒಂದು ಧಾರ್ಮಿಕ ಸ್ವತಂತ್ರ, ಸುವಾರ್ತೆಯನ್ನು ಸಾರುವಂತಹ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ಆದರೆ ಒಂದು ಕಾಲ ಬರ್ತಕ್ಕಂಥದ್ದಾಗಿದೆ, ಆ ಕಾಲಘಟ್ಟದಲ್ಲಿ ನಾವು ಯಾರೂ ಸಹ ನೀವೇ ಬಂದು ನಮಗೆ ಈ ಸತ್ಯ ಗೊತ್ತಿಲ್ಲ ತಿಳಿಸಿಕೊಡಿ ಎಂಬುದಾಗಿ ಹೇಳಿದರೂ ಸಹ ಆ ಸಂದರ್ಭದಲ್ಲಿ ಹೇಳಿಕೊಡಲು ಯಾರೂ ಸಹ ಇರುವುದಿಲ್ಲ. ಆ ರೀತಿಯಾದಂಥ ಒಂದು ಕಾಲಘಟ್ಟ ಬರ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರು ನಮಗೆ ಈಗ ಕೃಪೆ ಕಾಲವನ್ನು ಕೊಟ್ಟಿದ್ದಾನೆ. ಈ ಕೃಪೆ ಕಾಲದಲ್ಲಿಯೇ ನಾವು ಸತ್ಯವನ್ನು ಓದಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ಕೃಪೆ ಕಾಲದ ಮುಕ್ತಾಯಕ್ಕೆ ಮೊದಲು ಭಾನುವಾರ ಕಾನೂನು ಕಡ್ಡಾಯವಾಗಿ ಜಾರಿಗೆ ಬರತಕ್ಕಂಥದ್ದಾಗಿದೆ. ಆ ಮೃಗದ ಮುದ್ರೆ ಅದು ಭಾನುವಾರ ಆಚರಣೆ ಕಾನೂನು. ಎಲ್ಲರೂ ಸಹ ಭಾನುವಾರವೇ ವಿಶ್ರಾಂತಿಯನ್ನು ಪಡೆದುಕೊಳ್ಳಬೇಕು. ನಾವು ಈಗಾಗಲೇ ದೇವರ ಮುದ್ರೆ ಅದು ಸಬ್ಬತ್ತಿನವಾಗಿದೆ, ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಮೃಗದ ಗುರುತು ಎಂಬುದಾಗಿ ನಾವು ನೋಡಿದೆವು. ಈ ಮೃಗದ ಗುರುತು ಭಾನುವಾರ ವಿಶ್ರಾಂತಿ ದಿನವಾಗಿ ಎಲ್ಲರೂ ಆಚರಿಸಬೇಕು ಎನ್ನುವಂತಹ ಒಂದು ವಿಚಾರವನ್ನು ಸಬ್ಬತ್ತಿನಕ್ಕೆ ವಿರುದ್ಧವಾಗಿ ತರತಕ್ಕಂಥದ್ದಾಗಿದೆ. ಎಲ್ಲರೂ ಸಹ, ಸ್ವತಂತ್ರರು, ದಾಸರು, ಬಡವರು, ಶ್ರೀಮಂತರು, ಎಲ್ಲರೂ ಸಹ ಈ ಒಂದು ಭಾನುವಾರ ಆಚರಣೆಯನ್ನು ಆಚರಿಸಬೇಕು ಅನ್ನುವಂಥ ಕಾನೂನನ್ನು ಸತ್ಯವೇದಕ್ಕೆ ವಿರುದ್ಧವಾಗಿ ತರತಕ್ಕಂಥದ್ದಾಗಿದೆ. ಯಾರೆಲ್ಲ ಅದನ್ನು ಮಾಡೋದಿಲ್ವೋ ಅವರು ಕ್ರಯ ವಿಕ್ರಯಗಳನ್ನು ಮಾಡಕೂಡದು. ಅಷ್ಟು ಮಾತ್ರವಲ್ಲದೆ ಅವರನ್ನು ಮರಣ ದಂಡನೆಗೆ ಗುರಿಪಡಿಸಬೇಕು ಎನ್ನುವಂತಹ ಕಾನೂನನ್ನು ತರತಕ್ಕಂಥದ್ದಾಗಿದೆ. ಅಂದರೆ ಕೃಪೆ ಕಾಲದ ಮುಕ್ತಾಯಕ್ಕೆ ಮೊದಲು ಈ ಮೃಗದ ಗುರುತು ಬರತಕ್ಕಂಥದ್ದಾಗಿದೆ. ಆ ಮೃಗದ ಗುರುತು ಭಾನುವಾರ ಆಚರಣೆ ಕಾನೂನು ಈ ಲೋಕಕ್ಕೆ ಬರ್ತಕ್ಕಂಥದ್ದಾಗಿದೆ. ಅಂದರೆ ನಾವು ಎಚ್ಚೆತ್ತುಕೊಳ್ಳಬೇಕು, ಇನ್ನೇನು ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಮೊಟ್ಟ ಮೊದಲನೇ ಬಾರಿಗೆ ಈ ಭಾನುವಾರ ಆಚರಣೆ ಕಾನೂನು ಎಲ್ಲಿ ಬರ್ತಕ್ಕಂಥದ್ದಾಗಿದೆ ಅಂದರೆ ಅಮೇರಿಕ ದೇಶದಲ್ಲಿ ಬರ್ತಕ್ಕಂಥದ್ದಾಗಿದೆ. ಅಮೇರಿಕ ದೇಶದಲ್ಲಿ ಯಾವಾಗ ಈ ಒಂದು ಭಾನುವಾರ ಆಚರಣೆ ಕಾನೂನನ್ನು ಜಾರಿಗೆ ಮಾಡ್ತಕ್ಕಂಥದ್ದಾಗಿದೆಯೋ ಆ ಸಂದರ್ಭದಲ್ಲಿ ಇಡೀ ಲೋಕದ ಜನರು, ಈ ಸತ್ಯವನ್ನು ತಿಳಿದುಕೊಂಡಿರ್ತಕ್ಕಂಥ ಜನಗಳು, ನಾವು ಎಚ್ಚೆತ್ತುಕೊಳ್ಳಬೇಕು, ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ, ಕ್ರಿಸ್ತನ ಬರೋಣ ಶೀಘ್ರವಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಆ ಸಂದರ್ಭದಲ್ಲಿ ದೇವರು ಯಾರೆಲ್ಲರೂ ಸಹ ಈ ಭಾನುವಾರ ಆಚರಣೆ ಕಾನೂನಿಗೆ ವಿರುದ್ಧವಾಗಿ ಮೂರನೇ ದೂತನ ಸಂದೇಶವನ್ನು ಎಲ್ಲರಿಗೂ ತಿಳಿಸ್ತಕ್ಕಂಥವರಾಗಿದ್ದಾರೋ ಅವರ ಅಸಹ್ಯವಾದ ಕಾರ್ಯಗಳನ್ನು ಬಿಟ್ಟು ಬನ್ನಿರಿ, ಬಾಬಿಲೋನನ್ನು ಬಿಟ್ಟು ಬನ್ನಿರಿ, ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳಬೇಡಿರಿ ಎಂಬುದಾಗಿ ಯಾರೆಲ್ಲ ಹೇಳುವಂಥವರಾಗಿದ್ದಾರೋ ಅವರ ಮೇಲೆ ದೇವರು ತನ್ನ ಮುದ್ರೆಯನ್ನು ಹಾಕುವಂಥವನಾಗಿದ್ದಾನೆ. ಕೃಪೆ ಕಾಲ ಮುಕ್ತಾಯವಾಗುವುದಕ್ಕೆ ಮೊದಲು ಮೃಗದ ಘನಕ್ಕಾಗಿ ವಿಗ್ರಹ ಮಾಡಿಕೊಡುವಂತೆಯೂ ಶ್ರೀಮತಿ ವೈಟಮ್ಮನ್ ಅವರಿಗೆ ಕರ್ತನು ದರ್ಶನದಲ್ಲಿ ಸ್ಪಷ್ಟವಾಗಿ ತೋರಿಸಿದನು. ಪ್ರಕಟಣೆ ಪುಸ್ತಕ 13:14 ವಚನವನ್ನು ಓದುವುದಾದರೆ ಅದರಲ್ಲಿ ಮೊದಲನೆಯ ಮೃಗದ ಘನಕ್ಕಾಗಿ ವಿಗ್ರಹ ಮಾಡಿಕೊಳ್ಳುವಂತೆ ಎರಡನೇ ಮೃಗ ಈ ಲೋಕದ ಜನಗಳನ್ನು ಮರುಳು ಮಾಡತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆ ಕಾರ್ಯ ಈಗ ನಡೀತಕ್ಕಂಥದ್ದಾಗಿದೆ. ಮೊದಲನೇ ಮೃಗ ಯಾವುದೆಂಬುದಾಗಿ ನಾವು ಪ್ರಕಟಣೆ ಪುಸ್ತಕದಲ್ಲಿ 13:13 ನೋಡಬೇಕಾದರೆ ಅದು ಪೋಪ್ ಮಾರ್ಗವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಎರಡನೆಯ ಮೃಗ ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಅಮೇರಿಕ ದೇಶವನ್ನು ಸೂಚಿಸುವಂಥದ್ದಾಗಿದೆ. ಪ್ರೊಟೆಸ್ಟೆಂಟ್ ಅಮೇರಿಕ ದೇಶ ಈ ಪೋಪ್ ಮಾರ್ಗಕ್ಕೆ ಒಂದು ವಿಗ್ರಹ ಮಾಡಿಕೊಳ್ಳುವಂತೆ ಈ ಲೋಕದ ಜನಗಳನ್ನು ಮರುಳು ಮಾಡತಕ್ಕಂಥದ್ದಾಗಿದೆ. ಅದನ್ನು ದೇವರು ಶ್ರೀಮತಿ ವೈಟಮ್ಮನವರಿಗೆ ದರ್ಶನದಲ್ಲಿ ಸ್ಪಷ್ಟವಾಗಿ ತೋರಿಸಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಇದು ದೇವರ ಮಕ್ಕಳಿಗೆ ಒಂದು ಪರೀಕ್ಷೆಯಾಗಿರತಕ್ಕಂಥದ್ದಾಗಿದೆ. ಯಾವಾಗ ಅಮೇರಿಕ ಈ ಲೋಕದ ಜನಗಳನ್ನು ಮೃಗದ ಘನಕ್ಕಾಗಿ ವಿಗ್ರಹ ಮಾಡಿಕೊಳ್ಳುವಂತೆ ಪ್ರೋತ್ಸಾಹ ಮಾಡತಕ್ಕಂಥದ್ದಾಗಿದೆಯೋ, ಯಾವಾಗ ಇದು ಜನಗಳ ಮೇಲೆ ಕಾನೂನನ್ನ ಜಾರಿ ಮಾಡಿ ಒತ್ತಾಯ ಮಾಡತಕ್ಕಂಥದ್ದಾಗಿದೆಯೋ ಆ ಸಂದರ್ಭದಲ್ಲಿ ನಿಜವಾದಂತಹ ದೇವರ ಮಕ್ಕಳಿಗೆ ಒಂದು ಪರೀಕ್ಷೆ ಆಗಿರ್ತಕ್ಕಂಥದ್ದಾಗಿದೆ. ದೇವರ ಮುದ್ರೆಯನ್ನ ಹಾಕಿಸಿಕೊಳ್ಳುವಂತಹ ಸಬ್ಬತ್ತಿನವನ್ನ ಹಿಂಬಾಲಿಸಬೇಕಾ ಅಥವಾ ಮೃಗದ ಗುರುತನ್ನ ಹಾಕಿಸಿಕೊಳ್ಳಬೇಕಾ? ಅನೇಕರು ಈ ಲೋಕದ ಆಸೆ ಪಾಸೆಗಳಿಗೆ ಒಳಗಾಗಿ ಅನೇಕರು ಈ ಲೋಕದಲ್ಲಿ ಇನ್ನೂ ಜೀವಿಸಬೇಕು, ಅನೇಕ ಸಂತೋಷದಿಂದ ಸಂಭ್ರಮದಿಂದ ಯಾವುದೇ ಕಷ್ಟವಿಲ್ಲದೆ ಜೀವಿಸಬೇಕು, ಲೋಕ ವಿಲಾಸಿ ಭೋಗವನ್ನು ಅನುಭವಿಸಬೇಕು ಅನ್ನುವಂತಹ ಜನಗಳು ಈ ಮೃಗದ ಗುರುತನ್ನು ಹಾಕಿಸಿಕೊಳ್ಳುವಂಥವರಾಗಿದ್ದಾರೆ. ಈ ಮೃಗವನ್ನು ಹಿಂಬಾಲಿಸುವುದರ ಮೂಲಕವಾಗಿ ಮೃಗದ ಘನಕ್ಕಾಗಿ ವಿಗ್ರಹ ಮಾಡಿಕೊಳ್ಳುವಂತೆ ಇದು ಒತ್ತಾಯ ಮಾಡತಕ್ಕಂಥದ್ದಾಗಿದೆ. ಅನೇಕರು ಅದಕ್ಕೆ ಬಿದ್ದು ಹೋಗ್ತಕ್ಕಂಥವರಾಗಿದ್ದಾರೆ. ಆದರೆ ಸತ್ಯವನ್ನು ತಿಳಿದುಕೊಂಡಿರ್ತಕ್ಕಂತಹ ಪ್ರಿಯ ಕೇಳುಗರೆ, ಇಂತಹ ಒಂದು ಪರಿಸ್ಥಿತಿ, ಒಂದು ಪರೀಕ್ಷೆ ಸಮಯ ಬರಬೇಕಾದರೆ ನಾವು ನಮ್ಮ ನಂಬಿಕೆಯನ್ನು ಬಿಟ್ಟು ಬಿಡದೆ, ನಮ್ಮ ನಂಬಿಕೆಯನ್ನು ಪೂರೈಸುವ ಆತನು, ನಮ್ಮ ನಂಬಿಕೆಯನ್ನು ಹುಟ್ಟಿಸುವ ಆತನು, ಕ್ರಿಸ್ತನ ಮೇಲೆ ದೃಷ್ಟಿಯನ್ನು ಇಟ್ಟು ನಾವು ಈ ಲೋಕದಲ್ಲಿ ಒಳ್ಳೆಯ ಓಟವನ್ನು ಹೊಡಬೇಕಾಗಿದೆ. ಹಾಗಾಗಿ ಇವತ್ತೇ ನಾವು ಲೋಕದ ವಿಚಾರಗಳ ಮೇಲೆ ಅಲ್ಲ, ಪರಲೋಕದ ವಿಚಾರಗಳ ಮೇಲೆ ನಮ್ಮ ದೃಷ್ಟಿಯನ್ನು ಇಟ್ಟು ಓಡುವುದಾದರೆ ಆ ಒಂದು ಮೃಗದ ಗುರುತಿ ಲೋಕಕ್ಕೆ ತರುವಂಥ ಸಂದರ್ಭದಲ್ಲಿ ನಾವು ಧೈರ್ಯವಾಗಿ ನಿಂತು ಎದುರಿಸಲು ಸಾಧ್ಯ. ದೇವರು ಅದಕ್ಕೆ ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಅವರು ನಿತ್ಯವಾದ ಮರಣಕ್ಕೆ ಹೋಗುತ್ತಾರೋ ಇಲ್ಲವೇ ನಿತ್ಯ ಜೀವ ಪಡೆದುಕೊಳ್ಳುತ್ತಾರೋ ಎಂಬುದನ್ನು ನಿರ್ಧರಿಸುವಂಥದ್ದಾಗಿದೆ. ಯಾವುದು ನಿರ್ಧರಿಸುವಂಥದ್ದಾಗಿದೆ ಅಂದರೆ, ಈ ಒಂದು ಕೊನೆ ಕಾಲದಲ್ಲಿ ಕೃಪೆ ಕಾಲ ಮುಗಿಯುವುದಕ್ಕಿಂತ ಮೊದಲು ನಾವು ಯಾವ ಗುಂಪಿನಲ್ಲಿ ಇರತಕ್ಕಂಥವರಾಗಿದ್ದೇವೆ ಅಂದರೆ, ದೇವರು ಮಹಾಪರಿಶುದ್ಧ ಸ್ಥಳದಲ್ಲಿ ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ನ್ಯಾಯ ವಿಚಾರಣೆಯಲ್ಲಿ ನಮ್ಮ ಒಂದು ಜೀವನ ಚರಿತ್ರೆಯನ್ನು ಆತನು ಪರೀಕ್ಷಿಸುವಂಥವನಾಗಿದ್ದಾನೆ. ನಮ್ಮ ಜೀವಿತ ಹೇಗಿದೆ, ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಸಂಪೂರ್ಣವಾಗಿ ನಾವು ನಡೆದುಕೊಳ್ಳತಕ್ಕಂಥವರಾಗಿದ್ದೇವಾ, ಅಥವಾ ಲೋಕದ ಆಸೆ ಪಾಸಿಗೆ ಒಳಗಾಗಿ ಮೃಗವನ್ನು ನಾವು ಹಿಂಬಾಲಿಸುವಂಥವರಾಗಿದ್ದೇವಾ ಅನ್ನುವಂಥದ್ದನ್ನು ದೇವರು ಪರೀಕ್ಷಿಸುವಂಥವನಾಗಿದ್ದಾನೆ. ಆತನು ಈಗ ಆ ನ್ಯಾಯ ವಿಚಾರಣೆಯ ಘಟ್ಟದಲ್ಲಿ ಕುಳಿತಿದ್ದಾನೆ. ಆ ನ್ಯಾಯ ವಿಚಾರಣೆಯಲ್ಲಿ ನಮ್ಮ ಒಂದು ಜೀವನ ಚರಿತ್ರೆಯನ್ನು ಎತ್ತಿ ನೋಡುವಾಗ ನಾವು ಯಾರಿಗೆ ವಿಧೇಯರಾಗ್ತಕ್ಕಂಥವರಾಗಿದ್ದೇವೆ ಅನ್ನುವುದನ್ನು ಅದು ತೋರ್ಪಡಿಸ್ತಕ್ಕಂಥದ್ದಾಗಿದೆ. ಆತನು ಕೃಪೆ ಕಾಲಕ್ಕೂ ಮೊದಲು ಆತನ ಮಕ್ಕಳ ಒಂದು ಜೀವನ ಚರಿತ್ರೆಯನ್ನು ಪರೀಕ್ಷಿಸುವುದರ ಮೂಲಕವಾಗಿ ಆತನು ತನ್ನ ಮಕ್ಕಳಿಗೆ ಪರಲೋಕಕ್ಕೋ ಅಥವಾ ನಿತ್ಯ ನರಕಕ್ಕೋ ಎಂಬುದನ್ನು ಆತನು ಮುದ್ರಿಸುವಂಥವನಾಗಿದ್ದಾನೆ. ಅಂತಹ ಒಂದು ಕಾಲಘಟ್ಟದಲ್ಲಿ ನಾವು ಜೀವಿಸುವಂಥವರಾಗಿದ್ದೇವೆ. ಮಹಾದೋಷ ಪರಿಹಾರಕ ದಿನದಲ್ಲಿ ನಾವು ಇದ್ದಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೇ, ಆ ಮಹಾದೋಷ ಪರಿಹಾರಕ ದಿನ ಅದು ಒಂದು ದಿನದ ಹಬ್ಬವಾಗಿತ್ತು. ಆ ಒಂದು ದಿನದಲ್ಲಿ ಇಸ್ರಾಯೇಲ್ ಇಡೀ ಜನವೇ ತಮ್ಮ ಪಾಪಗಳನ್ನೆಲ್ಲ ಹರಕೆ ಇಟ್ಟು ಆ ದಿನದಲ್ಲಿ ಆ ಪ್ರಾಯಶ್ಚಿತ್ತಕ್ಕಾಗಿ ಕಾದುಕೊಂಡಿದ್ದರು. ಸಂಪೂರ್ಣವಾಗಿ ಅವರ ಪಾಪವನ್ನು ಅಳಿಸುವಂತಹ ಒಂದು ವಿಚಾರಕ್ಕೋಸ್ಕರ ಅವರು ಕಾದುಕೊಂಡಿದ್ದರು. ಆ ರೀತಿಯಾಗಿ ನಾವು ಸಹ ದೇವರು ಆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿರುವಾಗ ನಾವೆಲ್ಲರೂ ಸಹ ಆತುರದಿಂದ ಉಪವಾಸದಿಂದ ನನ್ನಲ್ಲಿ ಏನಾದರೂ ಪಾಪಗಳಿದೆಯೇ ಎಂಬುದನ್ನು ಅರಿತುಕೊಂಡು ನಾವು ಅವುಗಳನ್ನು ಹರಿಕೆ ಇಡುವಂತಹ ಸಮಯದಲ್ಲಿ ನಾವಿದ್ದೇವೆ. ಹಾಗಾಗಿ ಯೋಚಿಸಬೇಕು ಪ್ರಿಯ ಕೇಳುಗರೆ, ನಾವು ಭಾನುವಾರ ಆಚರಣೆ ಕಾನೂನು ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ಅದಕ್ಕೋಸ್ಕರ ಕಾದು ಕುಳಿತುಕೊಳ್ಳುವುದಲ್ಲ. ನಾವು ಈಗಾಗಲೇ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಕರ್ತನ ಬರೋಣಕ್ಕೆ ಸಿದ್ಧರಾಗಬೇಕು. ಯಾಕೆಂದರೆ ಆತನ ಬರೋಣ ಯಾವಾಗ ಎಂಬುದು ಯಾರಿಗೂ ಸಹ ಗೊತ್ತಿಲ್ಲ. ನಮ್ಮ ನ್ಯಾಯ ವಿಚಾರಣೆಯಲ್ಲಿ ಯಾವಾಗ ದೇವರು ನಮ್ಮ ಆ ಒಂದು ಜೀವನ ಚರಿತ್ರೆಯನ್ನು ತೆಗೆದು ಪರೀಕ್ಷಿಸುವಂಥವನಾಗಿದ್ದಾನೆ ಎಂಬುದಾಗಿ ಯಾರಿಗೂ ಸಹ ಗೊತ್ತಿಲ್ಲ. ಯಾಕೆಂದರೆ ಕೃಪೆ ಕಾಲ ಯಾವಾಗ ಯಾರಿಗೆ ಮುಗಿತಕ್ಕಂಥದ್ದಾಗಿದೆ ಎಂಬುದಾಗಿ ಯಾರಿಗೂ ಸಹ ಗೊತ್ತಿಲ್ಲ. ಅಷ್ಟು ಮಾತ್ರ ಅಲ್ಲದೆ ಪ್ರಿಯ ಕೇಳುಗರೆ, ನಮ್ಮ ಮರಣ ಯಾವಾಗ ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ಯಾರಿಗೂ ಸಹ ಗೊತ್ತಿಲ್ಲ. ಯಾಕೆಂದರೆ ನಾವು ನಮ್ಮ ಮರಣ ಆ ಈ ದಿನವೇ ಅಥವಾ ನಾಳೆ ಬಂದರೆ ಆ ದಿನವೇ ಆ ನಮಗೆ ಕೊಟ್ಟಿರ್ತಕ್ಕಂಥ ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಹಾಗಾಗಿ ಕೃಪೆ ಕಾಲ ಯಾವಾಗ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಯಾರಿಗೂ ಸಹ ಗೊತ್ತಿಲ್ಲ. ಅದು ರಹಸ್ಯವಾದಂಥದ್ದು. ಅದಕ್ಕೋಸ್ಕರ ನಾವು ಪ್ರತಿ ದಿನವೂ ಸಹ ಇವತ್ತೇ ಕೊನೆಯ ದಿನ ಅನ್ನುವುದನ್ನು ಅರಿತುಕೊಂಡು ನಾವು ಆತನ ಬರೋಣಕ್ಕೆ ಸಿದ್ಧರಾಗಬೇಕು. ಅಷ್ಟು ಮಾತ್ರವಲ್ಲದೆ ಕೃಪೆ ಕಾಲಕ್ಕೂ ಮೊದಲು ಈ ಭಾನುವಾರ ಆಚರಣೆ ಈ ಲೋಕಕ್ಕೆ ಬರ್ತಕ್ಕಂಥದ್ದಾಗಿದೆ. ಆದ್ದರಿಂದ ನಾವು ಎಚ್ಚೆತ್ತುಕೊಂಡು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾದಂಥ ಸಮಯದಲ್ಲಿ ನಾವಿದ್ದೇವೆ. ಯಾಕೆಂದರೆ ಅಮೇರಿಕದಲ್ಲಿ ಈ ಭಾನುವಾರ ಆಚರಣೆ ಮೊಟ್ಟ ಮೊದಲನೇದಾಗಿ ಬರುವಾಗ ನಾವು ಎಚ್ಚೆತ್ತುಕೊಂಡು ಅದೋ ಕರ್ತನ ಬರೋಣ ಶೀಘ್ರವಾಗಿದೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಕೃಪೆ ಕಾಲದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ. ಆದರೆ ಇದು ಯಾವಾಗ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಯಾರಿಗೂ ಸಹ ಗೊತ್ತಿಲ್ಲ. ಈ ದಿನವೇ ನನಗೆ ಕೊನೆಯ ದಿನ ಎಂಬುದಾಗಿ ನಾವು ನಿರ್ಧರಿಸುವುದರ ಮೂಲಕವಾಗಿ ಪರಿಶುದ್ಧರಾಗಿ ಜೀವಿಸೋಣ. ಮುಂದಿನ ದಿನಗಳಲ್ಲಿ ಸಹ ನಾವು ಈ ಭಾನುವಾರ ಆಚರಣೆ ಕಾನೂನು ಯಾವಾಗ ಕಡ್ಡಾಯವಾಗಿ ಜಾರಿ ಮಾಡ್ತಕ್ಕಂಥದ್ದಾಗಿದೆ, ಮುದ್ರೆ ಒತ್ತುವುದು ಮುಗಿದಾಗ ಕೃಪೆ ಕಾಲ ಯಾವ ರೀತಿಯಲ್ಲಿ ಆಗ್ತಕ್ಕಂಥದ್ದಾಗಿದೆ ಅನ್ನುವಂತಹ ಸತ್ಯವನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಕಲಿಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಹೌದು ಸ್ವಾಮಿ, ನೀನು ಒಳ್ಳೆಯವನು, ನೀನು ಸಂಪೂರ್ಣನು ಸ್ವಾಮಿ. ಹೌದು ದೇವ, ನಾವು ಕೃಪೆ ಕಾಲದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ. ಯಾಕೆಂದರೆ ನೀನು ಮಹಾಪರಿಶುದ್ಧ ಸ್ಥಳದಲ್ಲಿ ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿರ್ತಕ್ಕಂಥ ದೇವರಾಗಿದ್ದೀಯ ಸ್ವಾಮಿ. ನಿನ್ನ ಬರೋಣ ಶೀಘ್ರವಾಗಿದೆ, ಆ ಸಮಯವೂ ಆ ಗಳಿಗೆಯೂ ನಮಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ಈ ದಿನವೇ ನನಗೆ ಕೊನೆಯ ದಿನ ಎಂಬುದಾಗಿ ನಿರ್ಧರಿಸುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ಅವರು ಪರಿಶುದ್ಧ ಮಾಡಿಕೊಂಡು ಇದೋ ಕೃಪೆ ಕಾಲ ಮುಗಿತಕ್ಕಂಥದ್ದಾಗಿದೆ ಎಂಬುದಾಗಿ ತಮ್ಮನ್ನು ತಾವು ಎಚ್ಚೆತ್ತುಕೊಂಡು ನಿನ್ನ ಬರೋಣಕ್ಕೆ ಇತರರನ್ನು ತಯಾರಿ ಮಾಡಿಕೊಂಡು ತಮ್ಮನ್ನು ತಯಾರಿ ಮಾಡಿಕೊಂಡು ನೀನು ಬರುವಾಗ ಇದೋ ದೇವರು ಇವರಿಗೋಸ್ಕರ ಕಾದಿದ್ದೇವೆ ಎಂಬುದಂತಹ ಆ ಒಂದು ಪಟ್ಟಿಯಲ್ಲಿ ಅವರು ಇರುವಾಗಿಯೂ ನಿನ್ನ ಮೈ ಮೇಲೆ ಪರಲೋಕ ರಾಜ್ಯಕ್ಕೆ ಅವರು ಬಾಧ್ಯಸ್ಥರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಸಾಗಿಸುವನು ನೀ ಧೈರ್ಯದಿಂದಿರು ಮನವೇ ನನ್ನ ಮನವೇ ನಿಶ್ಚಿಂತನಾಗಿರು ಮನವೇ ನನ್ನ ಮನವೇ ನೀ ಧೈರ್ಯದಿಂದಿರು ನೀ ಧೈರ್ಯದಿಂದಿರು.